ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಆ
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಕ್ರಿಸ್ತನು ಅವರಿಗೆ ವಿವರಿಸಿದನು, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬರ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನ ಹಳೆಯ ಒಡಂಬಡಿಕೆಯ ಪ್ರತಿ ಒಂದು ಅಧ್ಯಾಯದಲ್ಲೂ ಸಹ ನಾವು ನೋಡಬಹುದು. ಆ ನಿಟ್ಟಿನಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ 9:25 ಯೇಸು ಸ್ವಾಮಿ ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ, ಆತನು ಅಭಿಷಕ್ತನಾಗ್ತಕ್ಕಂಥವನಾಗಿದ್ದಾನೆ ಮತ್ತು ಆತನು ನಮ್ಮ ಪಾಪಗಳಿಗೋಸ್ಕರ ಛೇದಿಸಲ್ಪಡುವನು ಅನ್ನುವಂತಹ ಅನೇಕ ಪ್ರವಾದನೆಗಳನ್ನು ಮುಂತಿಳಿಸಿ ಹೇಳಲಾಗಿತ್ತು. ಇದನ್ನೆಲ್ಲವನ್ನು ಸಹ ಯೌದ್ಯರು ಅರ್ಥ ಮಾಡಿಕೊಳ್ಳದೆ ಅವರು ಕತ್ತಲೆಯಲ್ಲಿ ಜೀವಿಸುವವರಾಗಿದ್ದರು. ನಂತರ ಶಿಷ್ಯರು ಸಹ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅನೇಕ ಸಾರಿ ನಾನು ಅನೇಕ ಶ್ರಮೆಗಳನ್ನು ಅನುಭವಿಸಿ ಈ ಲೋಕದಲ್ಲಿ ಮರಣವನ್ನು ಹೊಂದತಕ್ಕಂಥವನಾಗಿದ್ದೇನೆ, ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗ್ತಕ್ಕಂಥವನಾಗಿದ್ದೇನೆ ಅನ್ನುವಂತಹ ಅನೇಕ ಸತ್ಯಗಳನ್ನು ಅವರಿಗೆ ತಿಳಿಯಪಡಿಸಿದನು. ಆದರೂ ಸಹ ಶಿಷ್ಯರು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾದರು. ಆ ನಿಟ್ಟಿನಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಆದ ನಂತರ ಅವರಿಗೆ ಯಾವ ರೀತಿಯಲ್ಲಿ ವಿವರಿಸುವಂತವನಾಗಿದ್ದಾನೆ ಅನ್ನುವಂತಹ ಅನೇಕ ಸತ್ಯವನ್ನು ಈ ದಿನದಲ್ಲಿ ನಾವು ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ಈ ಒಂದು ಮಾಧ್ಯಮದ ಮೂಲಕವಾಗಿ ಸತ್ಯವಾಕ್ಯಗಳನ್ನು ತೆಗೆದು ಧ್ಯಾನಿಸುವಂತಹ ಭಾಗ್ಯವನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟಿದ್ದೀರ, ಅದಕ್ಕೋಸ್ಕರ ಸ್ತೋತ್ರ. ಸ್ವಾಮಿ, ಹೇಗೆ ಅಂದು ಶಿಷ್ಯರ ಹೃದಯವನ್ನು ತೆರೆಯುವಂತಹ ವಿಚಾರವನ್ನು ಯೇಸು ಸ್ವಾಮಿ ಅವರಿಗೆ ತಿಳಿಯಪಡಿಸಿದನು, ಹಾಗೆ ಇವತ್ತು ನಾವು ಸಹ ಅನೇಕ ಪ್ರವಾದನೆಗಳನ್ನು ಸತ್ಯವೇದದಲ್ಲಿ ತಿಳಿಸಿದಾಗಲೂ ಸಹ ನಮ್ಮ ಹೃದಯ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗಿದೆ ಸ್ವಾಮಿ. ಆದರೆ ಈ ದಿನದಲ್ಲಿ ಅವುಗಳನ್ನು ಅರ್ಥ ಮಾಡಿಕೊಳ್ಳುವಾಗೆ ನಮ್ಮ ಹೃದಯದ ಆತ್ಮಿಕ ಕಣ್ಣುಗಳನ್ನು ತೆರೆ ಎಂಬುದಾಗಿ ನಿನ್ನ ಪ್ರಾರ್ಥಿಸ್ತೇನೆ ಸ್ವಾಮಿ. ವಿಶೇಷವಾಗಿ ಈ ಒಂದು ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಹಿಸು, ಅವರ ಹೃದಯದಲ್ಲಿ ನೀನು ಮಾತನಾಡುವ ಆತ್ಮನ ಮುಖಾಂತರವಾಗಿ ನಡೆಸು, ನೀನೇ ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯಮೋಹೋ ಅನ್ನುವಂತಹ ಹಳ್ಳಿಯಲ್ಲಿ ಶಿಷ್ಯರು ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರ ಜೊತೆ ಬಂದು ಸೇರಿಕೊಳ್ಳುವಂತವನಾಗಿದ್ದಾನೆ. ಆದರೂ ಸಹ ಅವರು ಆತನನ್ನು ಅರಿತುಕೊಳ್ಳದೆ ಹೋಗ್ತಕ್ಕಂಥವರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ 24:26-27 ಓದುವುದಾದರೆ, ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಎಷ್ಟೋ ಸಾರಿ ಯೇಸು ಸ್ವಾಮಿ ಅವರಿಗೆ ಆತನ ಮರಣ ಪುನರುತ್ಥಾನದ ವಿಚಾರವಾಗಿ ತಿಳಿಸಿದನು. ಆದರೆ ಅವರು ಲೌಕಿಕವಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ರಾಜನಾಗ್ತಕ್ಕಂಥವನಾಗಿದ್ದಾನೆ, ಆಡಳಿತ ಮಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಲೌಕಿಕ ಆಸೆ ಅವರಲ್ಲಿ ತುಂಬಿದ್ದ ಕಾರಣದಿಂದ ಕ್ರಿಸ್ತನ ಮರಣವನ್ನು ಆತನ ಪುನರುತ್ಥಾನದ ವಿಚಾರವನ್ನು ಅವರು ಅರ್ಥ ಮಾಡಿಕೊಳ್ಳಲು ವಿಫಲರಾದರು. ಶಿಷ್ಯರು ಇನ್ನೂ ಅವರ ಪ್ರೀತಿಯ ಗುರುವಿನ ನಾಶವಾಗದ ಪ್ರೀತಿಯನ್ನು ಬಲವಾಗಿ ಹಿಡಿದುಕೊಂಡಿದ್ದರು. ಆದರೆ ಅವರ ಮನಸ್ಸುಗಳು ಚಂಚಲವಾಗಿ ಸಂದೇಹ ಪಡುವುಗಳಾಗಿದ್ದವು. ಅವರ ಯಾತನೆಯಲ್ಲಿ ಕ್ರಿಸ್ತನು ತನ್ನ ಸಂಕಟ ಮರಣವನ್ನು ಕುರಿತು ತಿಳಿಸಿದಾಗ ಆತನ ಮಾತುಗಳನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಹೋದರು. ನಜರೇತಿನ ಯೇಸು ನಿಜವಾದಂಥ ಮೇಸಾಯನಾಗಿದ್ದರೆ ಅವರು ದುಃಖ ನಿರಾಸೆಯಿಂದ ತುಂಬಿದವರಾಗಿ ಇರುತ್ತಿದ್ದರೋ? ರಕ್ಷಕನು ತಮ್ಮ ಸಮಾಧಿಯಲ್ಲಿ ಮರಣಕ್ಕೂ ಮತ್ತು ಪುನರುತ್ಥಾನಕ್ಕೂ ಮಧ್ಯೆ ಇದ್ದ ಆ ಒಂದು ಸಮಯ ಸಬ್ಬತ್ತಿನ ಗಳಿಗೆಗಳಲ್ಲಿ ಈ ಪ್ರಶ್ನೆಯು ಅವರ ಆಂತರ್ಯಗಳನ್ನು ಯಾತನೆಗೆ ಒಳಪಡಿಸಿತು. ಆ ಯಾತನೆಯ ನಿಮಿತ್ತವಾಗಿಯೇ ಪ್ರವಾದಿ ಈ ರೀತಿಯಾಗಿ ಬರೀತಕ್ಕಂಥವನಾಗಿದ್ದಾನೆ. ಮೀಕ ಪ್ರವಾದಿ ಹೇಳುವಂತವನಾಗಿದ್ದಾನೆ, ಕತ್ತಲಲ್ಲಿ ಕೂತಿದ್ದರು ಯೆಹೋವನು ನನಗೆ ಬೆಳಕಾಗಿರುವನು, ನನ್ನನ್ನು ಬೆಳಕಿಗೆ ತರುವನು, ಆತನ ರಕ್ಷಣಾ ಧರ್ಮವನ್ನು ನೋಡುವೆನು ಎಂಬುದಾಗಿ ಬರೀತಕ್ಕಂಥವನಾಗಿದ್ದಾನೆ. ಒಂದು ಕಡೆ ಇಸ್ರಾಯೇಲ್ ಜನಗಳು ಯೇಸು ಸ್ವಾಮಿ ಈ ಲೋಕಕ್ಕೆ ಬೆಳಕಾಗಿ ಬಂದಿದ್ದರೂ ಸಹ ಅವರು ಕತ್ತಲಲ್ಲಿದ್ದರು. ಶಿಷ್ಯರು ಸಹ ಕ್ರಿಸ್ತನು ಹೇಳುವಂತಹ ಮಾತುಗಳನ್ನು ಹರಿತುಕೊಳ್ಳದೆ ಹೋಗಿದ್ದರು. ಆದರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಕತ್ತಲೆಯಲ್ಲಿ ಇದ್ದರೂ ಸಹ ಬೆಳಕನ್ನ ನೀಡುವಂತೆವನಾಗಿದ್ದಾನೆ ಎಂಬುದಾಗಿ. ಇನ್ನೂ ಸಹ ಕೀರ್ತನೆಗಾರನು ಈ ರೀತಿಯಾಗಿ ಬರೀತಕ್ಕಂಥವನಾಗಿದ್ದಾನೆ. 139 ಕೀರ್ತನೆ 12 ವಚನವನ್ನು ಓದುವುದಾದರೆ, ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ಇರುಳು ಹಗಲಾಗಿಯೇ ಇರುತ್ತದೆ, ಕತ್ತಲೆ ಬೆಳಕುಗಳೆರಡೂ ನನಗೆ ಹೊಂದಿ ಎಂಬುದಾಗಿ ತಿಳಿಸತಕ್ಕಂಥವನಾಗಿದ್ದಾನೆ. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು ಎಂಬುದಾಗಿ ಕೀರ್ತನೆ 112:4 ನಾವು ಓದುವಂತಿವರಾಗಿದ್ದೇವೆ. ಇನ್ನು ಯೆಶಾಯನ ಪ್ರವಾದನೆ ಗ್ರಂಥ 42:16 ವಚನಗಳನ್ನು ಓದುವುದಾದರೆ, ಅದರಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ, ಕುರುಡರನ್ನ ನೆನಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನ ನಡೆಸುವೆನು, ಅವರೆದುರಿಗಿನ ಕತ್ತಲನ್ನ ಬೆಳಕು ಮಾಡಿ ಡೊಂಕನ್ನ ಸರಿಪಡಿಸುವೆನು, ಈ ಕಾರ್ಯಗಳನ್ನ ಬಿಡದೆ ಮಾಡುವೆನು ಎಂಬುದಾಗಿ ಆತನು ತಿಳಿಸತಕ್ಕಂಥನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ವಾಕ್ಯಗಳೆಲ್ಲ ನಮಗೆ ತಿಳಿಯಪಡಿಸತಕ್ಕಂಥ ವಿಚಾರ ಒಂದೇ, ಏನೆಂದರೆ ಅವರು ಕತ್ತಲೆಯಲ್ಲಿದ್ದರೂ ಸಹ ಯೇಸು ಸ್ವಾಮಿ ಈ ಲೋಕಕ್ಕೆ ಬೆಳಕಾಗಿ ಬಂದು ಅವರಿಗೆ ಆ ಬೆಳಕಿನ ಅರ್ಥಗಳನ್ನು ತಿಳಿಯಪಡಿಸಿದನು, ಆ ಸತ್ಯದ ಅರ್ಥಗಳನ್ನು ಅವರಿಗೆ ತಿಳಿಯಪಡಿಸಿದನು. ಆದರೆ ಅವರು ಆ ವಿಚಾರಗಳನ್ನು ಅರಿತುಕೊಳ್ಳಲು ವಿಫಲರಾದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಕರ್ತನ ಹೆಸರಿನಲ್ಲಿ ಶಿಷ್ಯರು ಮಾಡಿದಂತಹ ಪ್ರಕಟಣೆಯು ಪ್ರತಿಯೊಂದರಲ್ಲಿಯೂ ಸರಿಯಾಗಿತ್ತು, ಅವರು ತಿಳಿಸಿದ ಸಂಭಾವನೆಗಳು ನಡೆಯುತ್ತಾ ಇರತಕ್ಕಂಥದ್ದಾಗಿತ್ತು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯ ಸಮೀಪವಾಯಿತು ಅನ್ನುವಂತಹ ಒಂದು ಸಂದೇಶ ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಂತಹ ಆ ಒಂದು 69 ಪ್ರವಾದನೆ ಮತ್ತು 1 ಪ್ರವಾದನೆ ಅಂದರೆ 70 ಪ್ರವಾದನೆ ನೆರವೇರತಕ್ಕಂಥದ್ದಾಗಿದೆ. 69 ಮೇಸಾಯನ ತನಕ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಇದಕ್ಕೂ ಮೊದಲೇ ನೋಡಿದೆವು. ಅಂದರೆ ಅಭಿಷಕ್ತನಾದಂಥ ಕ್ರಿಸ್ತನು ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ ನಂತರ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡ್ತಕ್ಕಂಥನಾಗಿದ್ದಾನೆ. ದೇವರ ರಾಜ್ಯ ಹತ್ತಿರವೆಂದು ಅವರು ತಿಳಿದುಕೊಳ್ಳುವಂತವರಾಗಿದ್ದಾರೆ. ಅದಕ್ಕೋಸ್ಕರವೇ ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯ ಸಮೀಪವಾಯಿತು ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ಆತನ ಸೇವೆಯ ಆರಂಭದಲ್ಲಿ ತಿಳಿಸುವಂತವನಾಗಿದ್ದಾನೆ. ನಂತರ ನಾವು ನೋಡ್ತಕ್ಕಂಥದ್ದು ಕ್ರಿಸ್ತನ ಮರಣದ ಮೂಲಕ ಮತ್ತೊಂದು ಪ್ರವಾದನೆ ನೆರವೇರತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೇ, ಅವರು ಹೇಳಿದ ವಿಚಾರವನ್ನ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಶಿಷ್ಯರು ನಂಬದೇ ಹೋದರು. ಅಂದರೆ ದೇವರ ರಾಜ್ಯವು ಈ ಲೋಕದಲ್ಲೇ ಸ್ಥಾಪನೆ ಆಗ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಅವರು ಅರಿತುಕೊಂಡಿದ್ದರು. ಆದರೆ ದಾನಿಯೇಲನ ಪುಸ್ತಕ 7:27 ವಚನದಲ್ಲಿ, ಆಗ ಅವನ ರಾಜ್ಯ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಾತ್ಮನ ಭಕ್ತರಿಗೆ ಕೊಡೋಣವಾಗುವುದು ಅನ್ನುವಂತಹ ಈ ಒಂದು ಶಾಶ್ವತ ರಾಜ್ಯದಲ್ಲಿ ಎಲ್ಲಾ ಪ್ರಭುತ್ವಗಳು ಸೇವೆ ನೀಡಿ ಆತನಿಗೆ ವಿಧೇಯರಾಗುವರು ಅಂತಕ್ಕಂತಹ ಒಂದು ವಿಚಾರವನ್ನ ಇಸ್ರಾಯೇಲ್ ಜನರುಗಳು ಸಹ ಈ ಶಿಷ್ಯರು ಸಹ ಏನ್ ಮಾಡಿದ್ರು ಅಂತಂದ್ರೆ ಅರ್ಥ ಮಾಡಿಕೊಂಡಿದ್ದರು. ಪ್ರಿಯ ಕೇಳುಗರೆ, ಆದರೆ ಕ್ರಿಸ್ತನು ಹೇಳುವಂತಹ ಆ ಒಂದು ವಿಚಾರಗಳನ್ನ ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಈ ಲೌಕಿಕ ವಿಚಾರಕ್ಕೆ ಸಂಬಂಧ ಅವರು ತುಂಬಿಕೊಂಡಿದ್ದರು. ಅಂದ್ರೆ ಇಲ್ಲಿ ನಾವು ನೋಡುವಂತಹ ಒಂದು ವಿಚಾರವೇನೆಂದರೆ, ಪ್ರಿಯ ಕೇಳುಗರೆ, ಸತ್ಯವೇದದಲ್ಲಿ ದೇವರ ರಾಜ್ಯವೆಂದು ಹೇಳಿರುವಂತಹ ಆ ಒಂದು ವಿಚಾರ ಕೃಪೆ ಮತ್ತು ಮಹಿಮೆಯ ಎರಡೂ ರಾಜ್ಯಗಳನ್ನು ಸೂಚಿಸುವಂತದಾಗಿದೆ. ಕೃಪೆಯ ರಾಜ್ಯ ವಿಚಾರವಾಗಿ ಪೌಲನು ಇಬ್ರಿಯದವರಿಗೆ ಬರೆದ ಪತ್ರಿಕೆ 4:15-16 ವಚನದಲ್ಲಿ ಈ ರೀತಿಯಾಗಿ ತಿಳಿಸತಕ್ಕಂತನಾಗಿದ್ದಾನೆ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಒಳಗಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನ ಹೊಂದುವಂತೆಯೂ ಆತನ ದಯೆಯಿಂದ ಸಂಯೋಜಿತವಾದಂತಹ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯವಾಗಿ ಕೃಪಾ ಸಿಂಹಾಸನದ ಮುಂದೆ ಬರೋಣ ಎಂಬುದಾಗಿ ತಿಳಿಸತಕ್ಕಂಥವನಾಗಿದ್ದಾನೆ. ಕೃಪೆಯ ಸಿಂಹಾಸನವು ಕೃಪೆ ರಾಜ್ಯವನ್ನ ಇಲ್ಲಿ ಸೂಚಿಸುವಂತದಾಗಿದೆ. ಸಿಂಹಾಸನವಿದೆ ಎಂದರೆ ಒಂದು ರಾಜ್ಯವು ಇದೆ ಎಂಬುದಾಗಿ ಅರ್ಥವನ್ನ ಸೂಚಿಸುವಂತದಾಗಿದೆ. ಅನೇಕ ಸಾಮ್ಯಗಳಲ್ಲಿ ಕ್ರಿಸ್ತನು ಪರಲೋಕ ರಾಜ್ಯದ ವಿಚಾರವಾಗಿ ಮಾತನಾಡಿರತಕ್ಕಂಥದ್ದನ್ನ ಸತ್ಯವೇದದ ಉದ್ದಕ್ಕೂ ಸಹ ನಾವು ನೋಡುವಂತವರಾಗಿದ್ದೇವೆ. ಮಾನವರ ಹೃದಯಗಳಲ್ಲಿ ಆತನ ದೈವ ಕೃಪೆಯ ಕೆಲಸವನ್ನ ಇದು ಸೂಚಿಸುವಂತದಾಗಿತ್ತು. ಆದುದರಿಂದ ಮಹಿಮೆಯ ಸಿಂಹಾಸನವು ಮಹಿಮೆಯ ರಾಜ್ಯವನ್ನ ಇಲ್ಲಿ ಸೂಚಿಸುವಂತದಾಗಿದೆ. ಈ ರಾಜ್ಯದ ವಿಚಾರವಾಗಿ ಕ್ರಿಸ್ತನು ಹೇಳಿರ್ತಕ್ಕಂತಹ ವಾಕ್ಯವನ್ನು ನಾವು ಗಮನಿಸುವುದಾದರೆ ಮತ್ತಾಯನು ಬರೆದ ಸುವಾರ್ತೆ 25:31-32 ವಚನಗಳನ್ನು ಓದುವುದಾದರೆ, ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು ಅನ್ನುವಂತಹ ಈ ಒಂದು ವಾಕ್ಯ ನಮಗೆ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಈ ರಾಜ್ಯವು ಇನ್ನು ಮುಂದೆ ಬರತಕ್ಕಂಥದ್ದಾಗಿದೆ. ಕ್ರಿಸ್ತನ ಎರಡನೇ ಸಾರಿ ಬರುವವರೆಗೆ ಈ ರಾಜ್ಯವು ಈ ಲೋಕದಲ್ಲಿ ಸ್ಥಾಪಿಸಲ್ಪಡುವುದಿಲ್ಲ. ಈ ಲೋಕದಲ್ಲಿ ಕೃಪೆಯ ಆ ಒಂದು ರಾಜ್ಯವನ್ನ ಕ್ರಿಸ್ತನು ಬಂದು ನಮಗೋಸ್ಕರ ಮರಣವನ್ನ ಹೊಂದಿ ಆತನು ಪರಲೋಕಕ್ಕೆ ಹೇರಿ ಹೋಗಿದ್ದಾನೆ. ಆತನು ನಮ್ಮನ್ನ ಕರೀತಕ್ಕಂಥನಾಗಿದ್ದಾನೆ, ಪಾಪಿಗಳನ್ನ ನನ್ನ ಬಳಿಗೆ ಬನ್ನಿರಿ, ನನ್ನ ಕೃಪಾ ಸಿಂಹಾಸನದ ಬಳಿಗೆ ಬನ್ನಿರಿ ಎಂಬುದಾಗಿ. ಯಾರೆಲ್ಲ ಈಗ ಆತನ ಕೃಪಾ ಸಿಂಹಾಸನದ ಬಳಿಗೆ ಬಂದು ಆತನ ಕೃಪೆ ರಾಜ್ಯದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೋ ಅವರು ಪಾಪಗಳನ್ನು ಬಿಟ್ಟು ಜೀವಿಸುವಂತವರಾಗಿದ್ದಾರೆ. ಆಗ ಕ್ರಿಸ್ತನು ಎರಡನೇ ಸಾರಿ ಬರುವಾಗ ಆತನ ಮಹಿಮೆಯ ರಾಜ್ಯದಲ್ಲಿ ನಾವು ಸೇರುವಂತವರಾಗಿದ್ದೇವೆ. ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ನಾವು ನಮ್ಮ ಪಾಪಗಳನ್ನು ಕ್ರಿಸ್ತನ ಮುಂದೆ ಅರಿಕೆ ಇಡಬೇಕಾಗಿದೆ. ಆತನ ಕೃಪಾ ಸಿಂಹಾಸನದ ಬಳಿಗೆ ನಾವು ಧೈರ್ಯವಾಗಿ ಹೋಗಬೇಕಾಗಿದೆ. ಮನುಷ್ಯನ ಪಾಪದಲ್ಲಿ ಜೀವಿಸತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಆದಾಮ ಮತ್ತು ಹಾವಳು ಪಾಪದಲ್ಲಿ ಬಿದ್ದ ಕೂಡಲೇ ಕೃಪೆಯ ರಾಜ್ಯವು ಸ್ಥಾಪನೆಯಾಯಿತು. ಕ್ರಿಸ್ತನು ಅಲ್ಲಿ ಕುರಿಮರಿಯನ್ನ ಬಲಿ ಕೊಡುವುದರ ಮೂಲಕವಾಗಿ ಕೃಪೆಯ ರಾಜ್ಯವನ್ನ ಸ್ಥಾಪಿಸುವಂತವನಾಗಿದ್ದಾನೆ, ಅವರ ಪಾಪಗಳನ್ನ ಅಲ್ಲಿ ಸಮಿಸುವಂತವನಾಗಿದ್ದಾನೆ. ಆವಾಗ ತಪ್ಪಿದ ಅವರ ವಿಮೋಚನೆಗೆ ಒಂದು ಯೋಜನೆ ನೀಡಲಾಯಿತು. ಇದು ದೇವರ ಉದ್ದೇಶ ಮತ್ತು ವಾಗ್ದಾನದ ಆಧಾರದ ಮೇಲೆ ಇರತಕ್ಕಂಥದ್ದಾಗಿದೆ. ನಂಬಿಕೆಯ ಮೂಲಕ ಜನರು ಇದರ ಪ್ರಜೆಗಳಾಗಬಹುದು. ಹಾಗಿದ್ದಾಗಿಯೂ ಇದು ಕ್ರಿಸ್ತನ ಮರಣದವರೆಗೆ ಸ್ಥಾಪಿಸಲ್ಪಡಲಿಲ್ಲ. ಲೋಕದ ಸೇವೆಗೆ ರಕ್ಷಕನು ಪ್ರವೇಶಿಸಿದ ನಂತರ ಉಪಕಾರ ಸಲ್ಲಿಸದ ಜನರ ಅಟ್ಟಮಾರಿತನದಿಂದ ಸಂಕಟಪಟ್ಟು ಕಲ್ವಾರಿ ಸಿಲುಬೆಯಲ್ಲಿ ತ್ಯಾಗದಿಂದ ಹಿಂಜರಿಯಬಹುದಾಗಿತ್ತು. ಆದರೆ ಗೆಚ್ಚಮನೆಯಲ್ಲಿ ಪಾಪದ ಪಾತ್ರೆಯು ಅವನ ಕೈಯಲ್ಲಿ ನಡುಗುವಂತಿದ್ದಾಗಿತ್ತು. ಆತನು ತನ್ನ ಹಣೆಯಲ್ಲಿ ಬೆವರನ್ನ ಸುರಿಸುವಂತಹ ಆ ಒಂದು ವಿಚಾರವನ್ನು ನಾವು ಓದ್ತಕ್ಕಂಥವರಾಗಿದ್ದೇವೆ. ನಾಶವಾಗದ ಈ ಲೋಕ ಎಂಬುದಾಗಿ ಆತನು ಬಿಡಬಹುದಾಗಿತ್ತು. ಈ ರೀತಿ ಆತನು ಮಾಡಿದರೆ ಬಿದ್ದು ಹೋಗಿದ್ದಂತಹ ಮಾನವ ಜನಾಂಗಕ್ಕೆ ವಿಮೋಚನೆ ಇರುತ್ತಿರಲಿಲ್ಲ. ಅದಕ್ಕೋಸ್ಕರವೇ ರಕ್ಷಕನು ತನ್ನ ಪ್ರಾಣ ತ್ಯಾಗವನ್ನ ಕಲ್ವಾರಿ ಸಿಲುಬೆಯಲ್ಲಿ ಮಾಡಿದನು. ಕೊನೆಯದಾಗಿ ಆತನು ತೀರಿತು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಆಗ ವಿಮೋಚಕನ ಆ ಯೋಜನೆ ನೆರವೇರುವಂಥದ್ದನ್ನು ದೃಢಪಡಿಸುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದೇನಿನಲ್ಲಿ ರಕ್ಷಣೆ ಪಾಪ ಮಾಡಿದ ದಂಪತಿಗಳಿಗೆ ವಾಗ್ದಾನ ಮಾಡಿದ್ದು ಕಲ್ವಾರಿ ಸಿಲುಬೆಯಲ್ಲಿ ಊರ್ಜಿತವಾಯಿತು. ದೇವರ ವಾಗ್ದಾನದ ಮೂಲಕ ಮೊದಲಿದ್ದ ಕೃಪೆಯ ರಾಜ್ಯವು ಸಂಪೂರ್ಣವಾಗಿ ಈ ಲೋಕದಲ್ಲಿ ಕ್ರಿಸ್ತನ ಮೂಲಕ ಸ್ಥಾಪನೆ ಆಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕ್ರಿಸ್ತನ ಮರಣವನ್ನ ಶಿಷ್ಯರು ನೋಡಿ ಅವರ ನಿರೀಕ್ಷೆಯ ನಾಶನಕ್ಕೆ ಅಂತ್ಯವೆಂದು ಕಂಡರು. ಅದು ನಿಜವಾಗಿ ನಡೆಯಿತು. ಅದು ಅವರಿಗೆ ಕ್ರೂರವಾದಂತಹ ನಿರಾಶೆಯನ್ನ ತಂದರೂ ಅವರ ನಂಬಿಕೆ ಸರಿಯಾದದ್ದೆಂದು ಸಿದ್ಧಾಂತದ ತುದಿಯಾಗಿದೆ. ನಿರಾಶೆ ದುಃಖದಿಂದ ತುಂಬಿದ ಆ ಸಂಭಾವನೆಯು ನಿರೀಕ್ಷೆಯ ಬಾಗಿಲನ್ನ ಪ್ರತಿ ಆದಾಮನ ಮಕ್ಕಳಿಗೂ ತೆರೆಯಿತು. ಎಲ್ಲಾ ಯುಗಗಳಲ್ಲಿರುವ ದೇವರ ಪ್ರಾಮಾಣಿಕರೆಲ್ಲರಿಗೂ ಮುಂದಿನ ಜೀವನದಲ್ಲಿ ನಿತ್ಯ ಸಂತೋಷಕ್ಕಾಗಿ ಈ ಒಂದು ಕೇಂದ್ರೀಕೃತವಾಯಿತು. ಶಿಷ್ಯರ ನಿರಾಶೆಯ ಮೂಲಕವೂ ಆತನ ಕರುಣೆಯ ಉದ್ದೇಶಗಳು ಅದರ ನೆರವೇರುವಿಕೆಯನ್ನ ಮುಟ್ಟುತ್ತಿದ್ದವು. ದೇವರ ಕೃಪೆ ಆತನ ಬೋಧನೆಯ ಶಕ್ತಿಯ ಮೂಲಕ ಹೃದಯಗಳು ಗೆಲ್ಲಲ್ಪಟ್ಟವು. ಆಗಿದ್ದಾಗಿಯೂ ಆತನು ಮಾತಾಡಿದ ಹಾಗೆ ಯಾರೂ ಮಾತನಾಡಲಿಲ್ಲ. ಕ್ರಿಸ್ತನಿಗಾಗಿ ಶುದ್ಧ ಬಂಗಾರದ ಹಾಗಿದ್ದ ಪ್ರೀತಿಯಲ್ಲಿ ಮಿಲನರಾಗಿ ಆದ್ದರಿಂದ ಲೋಕದ ಗರ್ವ ಮತ್ತು ಸ್ವಾರ್ಥ ಆಶಯಗಳಿಂದ ಅವರು ಬೇರ್ಪಡಲು ಆಧಾರವಾಯಿತು. ಅಂದು ಪಾಸ್ಕ ಹಬ್ಬದ ಆ ಒಂದು ಕೊಠಡಿಯಲ್ಲಿ ಯೇಸು ಸ್ವಾಮಿ ಗೆಸ್ಸೆಮಣಿ ಅನುಭವವನ್ನ ಪ್ರವೇಶಿಸಲಿದ್ದ ಗಂಭೀರವಾದಂತಹ ಗಳಿಗೆ ಅದಾಗಿತ್ತು. ಅವರಲ್ಲಿ ಯಾವನು ಹೆಚ್ಚಿನವನೆನಿಸಿಕೊಳ್ಳುವನು ಎಂಬ ವಿಷಯದಲ್ಲಿ ಅವರೊಳಗೆ ಹೆಚ್ಚು ಚರ್ಚೆ ಹುಟ್ಟಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದನ್ನು ನಾವು ಲೂಕನು ಬರೆದ ಸುವಾರ್ತೆ 22:24 ವಚನದವರೆಗೆ ಇದನ್ನು ನಾವು ನೋಡಬಹುದಾಗಿದೆ. ಅವರ ದೃಷ್ಟಿ ಸಿಂಹಾಸನ ಕಿರೀಟ ಮತ್ತು ಮಹಿಮೆಯ ಮೇಲಿತ್ತು. ಆಗಿದ್ದಾಗಿಯೂ ಅವರ ಮುಂದೆ ತೋಟದಲ್ಲಿ ನಾಚಿಗೇಡಿತನದ ಪ್ರಲಾಪ, ನ್ಯಾಯ ವಿಚಾರಣೆಯ ಸ್ಥಳ, ಕಲ್ವಾರಿ ಸಿಲುಬೆಯಲ್ಲಿ ಆತನು ಪಡಬೇಕಾದಂತಹ ವೇದನೆ, ಅವರು ಗರ್ವದಿಂದ ಲೋಕದ ಮಹಿಮೆಯ ದಾಹದಿಂದ ಅವರ ಕಾಲದ ಸುಳ್ಳು ಉಪದೇಶಗಳನ್ನ ಬಿಗಿಯಾಗಿ ಹಿಡಿದಿದ್ದರು. ಕರ್ತನ ಮಾತುಗಳು ಕ್ರಿಸ್ತನ ರಾಜ್ಯದ ಸ್ವಭಾವವನ್ನ ಮುಂದಿರುವ ಆತನ ಯಾತನೆ ಮರಣವನ್ನ ತೋರಿಸಿದಾಗ ಅವರು ಅದರ ಬಗ್ಗೆ ಕಿವಿಗೊಡಲಿಲ್ಲ. ಈ ತಪ್ಪುಗಳನ್ನೆಲ್ಲ ಹಿಂಸೆ ತೀಕ್ಷ್ಣವಾಗಿದ್ದರೂ ಅಗತ್ಯವಾಗಿ ಬೇಕಾಗಿತ್ತು. ಪ್ರಿಯ ಕೇಳುಗರೆ, ಅವರನ್ನ ಸರಿಪಡಿಸಲು ಅವರಿಗೆ ಫಲವಾಗಿ ಕೊಡಲ್ಪಟ್ಟರು. ಶಿಷ್ಯರು ತಮ್ಮ ಸಂದೇಶದ ಅರ್ಥವನ್ನ ತಪ್ಪಾಗಿ ಭಾವಿಸಿದರು. ಅವರ ಆಕ್ಷೇಪಗಳನ್ನ ತಿಳಿದುಕೊಳ್ಳದೆ ಹೋದಾಗಿಯೂ ದೇವರಿಂದ ಕೊಡಲ್ಪಟ್ಟಂತಹ ಎಚ್ಚರಿಕೆಯನ್ನ ಅವರು ಪ್ರಸಂಗಿಸಿದರು. ಕರ್ತನು ಅವರ ನಂಬಿಕೆಗೆ ಪ್ರತಿಫಲ ನೀಡುತ್ತಾನೆ, ಅವರ ವಿಧೇಯತೆಯನ್ನ ಗೌರವಿಸುತ್ತಾನೆ. ಅವರಿಗೆ ಜೀವದಿಂದ ಎದ್ದ ಕರ್ತನ ವಿಷಯವಾದಂತಹ ಮಹತ್ತಾದಂತಹ ಸಂದೇಶವನ್ನ ಎಲ್ಲಾ ದೇಶಗಳಿಗೆ ತಿಳಿಸಲು ಕೆಲಸವು ಅವರಿಗೆ ಕೊಡಲ್ಪಟ್ಟಿರುತ್ತದೆ ಎಂಬುದನ್ನು ಅವರು ಅರಿತುಕೊಂಡಿದ್ದರು. ಅವರಿಗಾದಂತಹ ಅನುಭವವು ಬಹಳ ತೀಕ್ಷ್ಣವಾಗಿದ್ದರೂ ಅವರನ್ನ ಈ ಕೆಲಸಕ್ಕೆ ಸಿದ್ಧಪಡಿಸಿಕೊಳ್ಳಲು ಇದು ಮಾರ್ಗ ಮಾಡಿತು. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ನೋಡುವಂತವರಾಗಿದ್ದೇವೆ. ಕ್ರಿಸ್ತನ ಪುನರುತ್ಥಾನದ ನಂತರ ಯಮೋಹ ಹಳ್ಳಿಗೆ ಹೋಗುತ್ತಿದ್ದಂತಹ ಆತನ ಶಿಷ್ಯರಿಗೆ ಯೇಸು ಕಾಣಿಸಿಕೊಳ್ಳುವಂತವನಾಗಿದ್ದಾನೆ. ಕಾಣಿಸಿಕೊಳ್ಳುವುದರ ಮೂಲಕವಾಗಿ ಮೋಶೆ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನ ಅವರಿಗೆ ವಿವರಿಸುವಂತವನಾಗಿದ್ದಾನೆ. ಅವರಲ್ಲಿ ನಂಬಿಕೆ ಹೆಚ್ಚಾಗ್ತಕ್ಕಂಥದ್ದಾಗಿದೆ, ಶಿಷ್ಯರ ಹೃದಯಗಳಲ್ಲಿ ಪರಿಣಾಮ ಉಂಟಾಗ್ತಕ್ಕಂಥದ್ದಾಗಿದೆ. ಅವರು ತಿರುಗಿ ಜೀವವುಳ್ಳ ನಿರೀಕ್ಷೆಯನ್ನ ಪಡೆದುಕೊಳ್ತಕ್ಕಂಥವರಾಗಿದ್ದಾರೆ. ಯಾಕೆಂದ್ರೆ ಯೇಸು ತನ್ನನ್ನ ಇನ್ನೂ ಪರಿಚಯ ಮಾಡಲಿಕ್ಕೆ ಮೊದಲೇ ಆ ಅನುಭವವು ಅವರಿಗೆ ಬರ್ತಕ್ಕಂಥದ್ದಾಗಿದೆ. ಯಾಕೆಂದ್ರೆ ಕ್ರಿಸ್ತನನ್ನ ಅವರು ನೋಡ್ತಕ್ಕಂಥರಾಗಿದ್ದಾರೆ. ಅವರ ತಿಳುವಳಿಕೆಯನ್ನ ಬೆಳಗಿಸುವಂತಹ ಮತ್ತು ನಿಜವಾದಂತಹ ಪ್ರವಾದನೆ ಮಾತಿನಲ್ಲಿ ನಂಬಿಕೆಯನ್ನ ದೃಢಪಡಿಸುವಂತಹ ಒಂದು ವಿಚಾರ ಆತನ ಮುಖ್ಯ ಉದ್ದೇಶವಾಗಿತ್ತು. ಸತ್ಯವು ಮತ್ತು ಮನಸ್ಸಿನಲ್ಲಿ ಬೇರೂರುವ ಹಾಗೆ ಅವರಲ್ಲಿ ಆಶೆಯನ್ನ ಹುಟ್ಟಿಸುವಂತವನಾಗಿದ್ದಾನೆ. ಆತನು ಸ್ವತಃ ಸಾಕ್ಷಿಯಿಂದ ಆಧಾರಗೊಂಡಿರುವುದರಿಂದ ಮಾತ್ರವಲ್ಲದೆ ಧರ್ಮ ಪ್ರಮಾಣದಲ್ಲಿನ ಸಂಕೇತಗಳು ಮತ್ತು ನೆರಳುಗಳು ಪ್ರಶ್ನೆಯಿಲ್ಲದ ಸಿದ್ಧಾಂತಗಳಿಗಾಗಿ ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದನೆಗಳು ತಿಳಿಸಲ್ಪಟ್ಟಂತೆ ಆ ತಿಳಿಸಲ್ಪಟ್ಟ ಪ್ರವಾದನೆಗಳ ಮೂಲಕ ಅವರು ಎಲ್ಲವನ್ನ ಅರಿತುಕೊಳ್ತಕ್ಕಂಥವರಾಗಿದ್ದಾರೆ. ಕ್ರಿಸ್ತನ ಹಿಂಬಾಲಕರಿಗೆ ನಂಬಿಕೆ ಅರಿವು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಪ್ರಿಯ ಕೇಳುಗರೆ, ಅಂದು ಇಸ್ರಾಯೇಲ್ ಜನರು, ಅಂದು ಶಿಷ್ಯರು ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಲ್ಲ. ಇಂದು ಕ್ರೈಸ್ತರಾಗಿರ್ತಕ್ಕಂತಹ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈ ಲೋಕಕ್ಕೆ ಕ್ರಿಸ್ತನು ಬಂದಂತಹ ಉದ್ದೇಶವೇನು, ಈ ಲೋಕಕ್ಕೆ ಕ್ರಿಸ್ತನ ವಿಷಯವಾಗಿ ನಾವು ಯಾವ ರೀತಿಯಲ್ಲಿ ತಿಳಿಯಪಡಿಸ್ತಕ್ಕಂಥವರಾಗಿದ್ದೇವೆ, ಈ ತಿಳುವಳಿಕೆಯನ್ನ ನಾವು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಅರ್ಥ ಮಾಡಿಕೊಂಡು ಹೇಗೆ ಯೇಸು ಸ್ವಾಮಿ ಶಿಷ್ಯರ ಗಮನವನ್ನ ಮೋಶೆ ಮತ್ತು ಪ್ರವಾದಿಗಳ ಕಡೆಗೆ ತಿರುಗಿಸಿದನೋ ಅದೇ ರೀತಿಯಾಗಿ ನಾವು ಸಹ ಈ ಲೋಕದಲ್ಲಿ ಕ್ರಿಸ್ತನು ತಿಳಿಸಿರ್ತಕ್ಕಂತಹ ಪ್ರವಾದನೆಗಳು, ಕ್ರಿಸ್ತನು ತಿಳಿಸಿರ್ತಕ್ಕಂತಹ ವಾಕ್ಯಗಳ ಕಡೆಗೆ ಜನಗಳನ್ನು ತಿರುಗಿಸಬೇಕಾಗಿದೆ. ಹಾಗಿದ್ದಾಗ ಮಾತ್ರ ಕತ್ತಲೆಯಲ್ಲಿರ್ತಕ್ಕಂಥ ಜನಗಳಿಗೆ ನಾವು ಸತ್ಯವನ್ನ ಎತ್ತಿ ಹೇಳಲು ಸಾಧ್ಯ. ಅಂದು ಕತ್ತಲೆಯಲ್ಲಿ ಕ್ರಿಸ್ತನು ಹೇಳಿದಂತಹ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಂತಹ ಶಿಷ್ಯರಿಗೆ ಯೇಸು ಸ್ವಾಮಿ ಪುನರುತ್ಥಾನ ಆಗಿ ಅವರ ಹೃದಯದ ಆತ್ಮಿಕ ಕಣ್ಣುಗಳನ್ನು ತೆರೆಯುವ ಹಾಗೆ ದೇವರ ವಾಕ್ಯದ ಕಡೆಗೆ ತಿರುಗಿಸಿದನು. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲೂ ಸಹ ನಾವು ಕ್ರಿಸ್ತನ ವಾಕ್ಯದ ಕಡೆಗೆ ಜನಗಳನ್ನು ತಿರುಗಿಸಬೇಕಾಗಿದೆ. ಅವರ ಹೃದಯದ ಆತ್ಮಿಕ ಕಣ್ಣುಗಳನ್ನು ತೆರೆಯುವಾಗೆ ನಾವು ದೇವರ ವಾಕ್ಯದಲ್ಲಿರತಕ್ಕಂತಹ ಸತ್ಯಾರ್ಥಗಳನ್ನು ತಿಳಿಯಪಡಿಸಬೇಕಾಗಿದೆ. ಪ್ರಿಯ ಕೇಳುಗರೆ, ಹೇಗೆ ಯೇಸು ಸ್ವಾಮಿ ಅವರಿಗೆ ಆತನ ವಿಚಾರವಾಗಿ ತಿಳಿಯಪಡಿಸಿದನೋ ಹಾಗೆ ಇವತ್ತು ಕತ್ತಲಿರತಕ್ಕಂತಹ ಎಷ್ಟೋ ಜನಗಳಿಗೆ ನಾವು ಕ್ರಿಸ್ತನ ವಾಕ್ಯಗಳನ್ನು ತಿಳಿಸುವಂತವರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರತಕ್ಕಂತಹ ನಮ್ಮ ತಂದೆಯೇ ಸ್ವಾಮಿ, ಹೌದು ದೇವ, ನಾವು ಜೀವಿಸುವಂತಹ ಈ ಒಂದು ಕೊನೆ ಕಾಲದಲ್ಲಿ ಅಂದು ನೀನು ಹೇಳಿದಂತಹ ಎಲ್ಲ ವಿಚಾರಗಳನ್ನು ಸರಿಯಾಗಿ ಗ್ರಹಿಸಿಕೊಳ್ಳದೆ ನಿರಾಶರಾದಂತಹ ಶಿಷ್ಯರನ್ನು ನಾವು ನೋಡಿದೆವು ಸ್ವಾಮಿ. ಆದರೆ ನೀನು ಪುನರುತ್ಥಾನ ಹೊಂದಿ ಅವರ ಹೃದಯದ ಆತ್ಮಿಕ ಕಣ್ಣುಗಳನ್ನು ತೆರೆದು ದೇವರ ವಾಕ್ಯದ ಕಡೆಗೆ ತಿರುಗಿಸಿದೆ ಸ್ವಾಮಿ. ಇದು ಎಷ್ಟೋ ಜನಗಳು ಸ್ವಾಮಿ ನಿನ್ನ ಸತ್ಯವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದಾರೆ. ಅವರಿಗೋಸ್ಕರ ಪ್ರಾರ್ಥಿಸ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಆ ನಿನ್ನ ಮಕ್ಕಳು ಸ್ವಾಮಿ ಸತ್ಯದ ಕಡೆಗೆ ಮನ ತಿರುಗುವಾಗಿ ಸಹಾಯ ಮಾಡು. ನಿನ್ನ ವಾಕ್ಯ ಏನು ಹೇಳ್ತಕ್ಕಂಥದ್ದಾಗಿದೆ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಾಗೆ ಸಹಾಯ ಮಾಡು ಸ್ವಾಮಿ. ಅವರ ಹೃದಯದ ಆತ್ಮಿಕ ಕಣ್ಣುಗಳನ್ನು ನೀ ತೆರೆದು ಸ್ವಾಮಿ ನೀನು ಮಾತನಾಡು. ಅಂದು ಶಿಷ್ಯರುಗಳ ಸಂಗಡ ಮಾತನಾಡಿ ಸತ್ಯವನ್ನು ತೋರಿಸಿದಂಥ ದೇವರು ಸ್ವಾಮಿ. ಇವತ್ತು ಯಾರೆಲ್ಲ ಸತ್ಯವನ್ನು ಹುಡುಕ್ತಕ್ಕಂಥವರಾಗಿದ್ದಾರೋ, ಯಾರೆಲ್ಲ ಕತ್ತಲಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೋ ಅವರಿಗೆ ನೀ ಸತ್ಯದ ಬೆಳಕನ್ನು ನೀಡು. ಆ ನಿಟ್ಟಿನಲ್ಲಿ ಆ ಮಕ್ಕಳು ನಿನ್ನ ಸತ್ಯವೇ ವಾಕ್ಯಗಳನ್ನು ಹರಿತುಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗ ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446 ಪುಣೆ 411037 ಮಹಾರಾಷ್ಟ್ರ ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಈ ಮಾತನ್ನು